ಅಧ್ಯಾಯ ಎರಡು. ಅದಕ್ಕೆ ಕೆಟ್ಟತನ, ವಂಚನೆ, ಕಪಟ, ಹೊಟ್ಟೆಕಿಚ್ಚು, ಚಾಡಿ ಹೇಳೋದು ಇಂಥ ಎಲ್ಲ ವಿಷಯಗಳನ್ನು ಬಿಟ್ಟುಬಿಡಿ. ಹಾಲಿಗಾಗಿ ಹಸಿದಿರೋ ಚಿಕ್ಕ ಮಕ್ಕಳ ಥರ ದೇವರ ಸಂದೇಶದ ಶುದ್ಧ ಹಾಲಿಗಾಗಿ ಹಸಿವು ಬೆಳೆಸ್ಕೊಳ್ಳಿ. ಅದರಿಂದ ಬೆಳೆದು ರಕ್ಷಣೆ ಪಡೆಯೋಕೆ ಆಗುತ್ತೆ. ರಕ್ಷಣೆ ಸಿಗ್ಬೇಕಂದ್ರೆ ಒಡೆಯ ಎಷ್ಟು ದಯೆ ತೋರಿಸ್ತಾನೆ ಅಂತ ಅರ್ಥ ಮಾಡ್ಕೋಬೇಕು. ಜೀವ ಇರೋ ಕಲ್ಲನ್ನ ಮನುಷ್ಯರು ಬೇಡ ಅಂದಿದ್ದಾರೆ, ಆದರೆ ದೇವರು ಆತನನ್ನು ಆರಿಸಿಕೊಂಡಿದ್ದಾನೆ. ಆತನನ್ನು ಅಮೂಲ್ಯವಾಗಿ ನೋಡ್ತಾನೆ. ಆತನ ಮೇಲೆ ನಂಬಿಕೆ ಇಟ್ಟಿದ್ರಿಂದ ನೀವೂ ಜೀವ ಇರೋ ಕಲ್ಲುಗಳು, ದೇವರ ಪವಿತ್ರ ಶಕ್ತಿಯಿಂದ ಕಟ್ಟಿದ ಮನೆ. ನೀವು ಪವಿತ್ರ ಪುರೋಹಿತರು ಆಗಬೇಕು ಮತ್ತು ದೇವರಿಗೆ ಬಲಿ ಕೊಡಬೇಕು ಅನ್ನೋದಕ್ಕೆ ಈ ಮನೆ ಕಟ್ಟಿದ್ದು. ಈ ಬಲಿಗಳನ್ನ ಕೊಡೋಕೆ ಪವಿತ್ರ ಶಕ್ತಿ ಸಹಾಯ ಮಾಡುತ್ತೆ. ಅದನ್ನ ದೇವರು ಯೇಸುಕ್ರಿಸ್ತನ ಮೂಲಕ ಸ್ವೀಕರಿಸ್ತಾನೆ. ಯಾಕಂದ್ರೆ ನಾನು ಆರಿಸಿಕೊಂಡಿರೋ ಒಂದು ಕಲ್ಲನ್ನ ಚಿಯೋನಿನಲ್ಲಿ ಹಾಕ್ತಿದ್ದೀನಿ. ಅದು ಅಮೂಲ್ಯವಾದ ಅಡಿಪಾಯದ ಮೂಲೆಗಲ್ಲು. ಅದರ ಮೇಲೆ ನಂಬಿಕೆ ಇಡೋ ಯಾರಿಗೂ ನಿರಾಸೆ ಆಗಲ್ಲ ಅಂತ ಪವಿತ್ರ ಗ್ರಂಥದಲ್ಲಿ ಹೇಳಿದೆ. ಹಾಗಾಗಿ ನೀವು ಆತನಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಆತ ನಿಮಗೆ ಅಮೂಲ್ಯ ವ್ಯಕ್ತಿ. ಆದರೆ ಆತನ ಮೇಲೆ ನಂಬಿಕೆ ಇಡದಿರುವವರಿಗೆ ಕಟ್ಟುವವರು ಬೇಡ ಅಂತ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಅಷ್ಟೇ ಅಲ್ಲ, ಎಡವಿಸೋ ಕಲ್ಲು ಮುಗ್ಗರಿಸೋ ಬಂಡೆ ಆಯಿತು. ಅವರು ದೇವರ ಸಂದೇಶದ ಪ್ರಕಾರ ನಡ್ಕೊಳ್ಳದೇ ಇರೋದ್ರಿಂದ ಎಡವಿ ಬೀಳ್ತಾರೆ. ಅವರಿಗೆ ಆಗ್ಬೇಕಾಗಿರೋ ಗತಿ ಇದೆ. ಆದರೆ ನೀವು ಆರಿಸಿಕೊಂಡಿರೋ ಕುಲಕ್ಕೆ ಸೇರಿದವರು. ನೀವು ಪುರೋಹಿತರು ಆಗಿರೋ ರಾಜರು. ನೀವು ಪವಿತ್ರ ಜನಾಂಗಕ್ಕೆ ಸೇರಿದವರು. ದೇವರ ಒಳ್ಳೆತನದ ಬಗ್ಗೆ ನೀವು ಎಲ್ಲಾ ಕಡೆ ತಿಳಿಸ್ಬೇಕಂತ ದೇವರು ಆರಿಸಿಕೊಂಡಿರೋ ಜನರು. ಆತನು ನಿಮ್ಮನ್ನ ಕತ್ತಲೆಯಿಂದ ತನ್ನ ಅದ್ಭುತ ಬೆಳಕಿಗೆ ಕರ್ಕೊಂಡು ಬಂದನು. ಮುಂಚೆ ನೀವು ದೇವರ ಜನರು ಆಗಿರಲಿಲ್ಲ, ಆದರೆ ಈಗ ದೇವರ ಜನರಾಗಿದ್ದೀರಾ. ದೇವರು ನಿಮಗೆ ಕರುಣೆ ತೋರಿಸಿರಲಿಲ್ಲ, ಆದರೆ ಈಗ ಕರುಣೆ ತೋರಿಸಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ವಿದೇಶಿಯರಾಗಿ ಸ್ವಲ್ಪ ದಿನ ಇರೋ ನಿಮಗೆ ನಾನು ಹೇಳೋದೇನೆಂದ್ರೆ, ಪಾಪಕ್ಕೆ ನಡೆಸೋ ಆಸೆಗಳಿಂದ ದೂರ ಇರಿ. ಆ ಆಸೆಗಳು ನಿಮ್ಮ ಜೊತೆ ಹೋರಾಡ್ತಾ ಇರುತ್ತೆ. ಲೋಕದ ಜನರ ಮಧ್ಯೆ ಇರುವಾಗ ನೀವು ಯಾವಾಗಲೂ ಚೆನ್ನಾಗಿ ನಡ್ಕೊಳ್ಳಿ. ನೀವು ತಪ್ಪು ಮಾಡಿದ್ದೀರಾ ಅಂತ ಅವರು ಆರೋಪ ಹಾಕಿದ್ರೂ ನೀವು ಮಾಡಿದ ಒಳ್ಳೆ ಕೆಲಸಗಳನ್ನ ನೋಡ್ತಾರೆ. ದೇವರು ನ್ಯಾಯ ತೀರಿಸೋ ಸಮಯ ಬಂದಾಗ ಅವರು ದೇವರನ್ನ ಹೊಗಳ್ತಾರೆ. ಒಡೆಯನ ಇಷ್ಟದ ಪ್ರಕಾರ ಮನುಷ್ಯರು ಮಾಡಿರೋ ಅಧಿಕಾರಿಗಳಿಗೆ ಅಧೀನತೆ ತೋರಿಸಿ. ನಿಮ್ಮ ಮೇಲೆ ಅಧಿಕಾರಿಯಾಗಿ ಇರೋ ರಾಜನ ಮಾತು ಕೇಳಿ, ರಾಜ್ಯಪಾಲರ ಮಾತನ್ನೂ ಕೇಳಿ. ಯಾಕಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಕ್ಕೆ, ಒಳ್ಳೆದನ್ನ ಮಾಡಿದವರಿಗೆ ಶಬಾಷ್ ಹೇಳಕ್ಕೆ ರಾಜ ಅವರನ್ನ ನೇಮಿಸಿದ್ದಾನೆ. ನೀವು ಒಳ್ಳೆದನ್ನ ಮಾಡೋ ಮೂಲಕ ಮೂರ್ಖರ ತರ ಮಾತಾಡೋ ಜನರ ಬಾಯನ್ನ ಮುಚ್ಚಿಸ್ಬೇಕು ಅನ್ನೋದೇ ದೇವರ ಇಷ್ಟ. ಸ್ವತಂತ್ರ ಜನರ ತರ ಜೀವನ ಮಾಡಿ, ಆದರೆ ಅದನ್ನ ತಪ್ಪು ಮಾಡೋಕೆ ನೆಪವಾಗಿ ಬಳಸಬೇಡಿ. ಬದಲಿಗೆ ದೇವರಿಗೆ ದಾಸರಾಗಿ ಇರಿ. ಎಲ್ಲಾ ತರದ ಜನರನ್ನ ಗೌರವಿಸಿ. ಲೋಕದಲ್ಲಿ ಎಲ್ಲಾ ಕಡೆ ಇರೋ ಸಹೋದರರನ್ನ ಪ್ರೀತಿಸಿ. ದೇವರಿಗೆ ಭಯಪಡಿ, ರಾಜನನ್ನ ಗೌರವಿಸಿ. ದಾಸರಾಗಿ ಇರುವವರು ತಮ್ಮ ಯಜಮಾನರಿಗೆ ಪೂರ್ತಿ ಗೌರವ ಕೊಡಬೇಕು. ಅವರಿಗೆ ಅಧೀನರಾಗಿ ಇರಬೇಕು. ಒಳ್ಳೆ ಯಜಮಾನರಿಗೆ, ಅರ್ಥ ಮಾಡ್ಕೊಳ್ಳೋ ಯಜಮಾನರಿಗೆ ಅಷ್ಟೇ ಅಲ್ಲ, ಏನೇ ಮಾಡಿದ್ರೂ ಖುಷಿಯಾಗದ ಯಜಮಾನರಿಗೂ ಅಧೀನರಾಗಿರಿ. ದೇವರ ಮುಂದೆ ಒಳ್ಳೆ ಮನಸ್ಸಾಕ್ಷಿ ಕಾಪಾಡಿಕೊಳ್ಳೋಕೆ ಯಾರು ಕಷ್ಟಗಳನ್ನ ಮತ್ತು ಅನ್ಯಾಯವನ್ನ ಸಹಿಸಿಕೊಳ್ತಾರೋ ಅಂಥವರನ್ನ ದೇವರು ಇಷ್ಟಪಡ್ತಾನೆ. ಪಾಪ ಮಾಡಿದ್ದಕ್ಕೆ ನಿಮಗೆ ಶಿಕ್ಷೆ ಆಗ್ತಿರುವಾಗ ಅದನ್ನ ಸಹಿಸಿಕೊಂಡ್ರೆ ಅದರಲ್ಲಿ ಹೇಳ್ಕೊಳ್ಳೋಕೇನಿದೆ? ಆದರೆ ನೀವು ಒಳ್ಳೆದನ್ನ ಮಾಡಿ ಕಷ್ಟ ಅನುಭವಿಸ್ತಾ ಇದ್ರೆ ದೇವರ ದೃಷ್ಟಿಯಲ್ಲಿ ಅದು ತುಂಬಾ ಒಳ್ಳೇದು. ನಿಜ ಹೇಳಬೇಕಂದ್ರೆ ಅನ್ಯಾಯವಾಗಿ ಕಷ್ಟ ಅನುಭವಿಸಬೇಕು ಅಂತಾನೆ ನಿಮ್ಮನ್ನ ದೇವರು ಕರೆದಿದ್ದಾನೆ. ಕ್ರಿಸ್ತನೂ ನಿಮಗೋಸ್ಕರ ಕಷ್ಟ ಅನುಭವಿಸಿದನು. ನೀವು ನಂಬಿಗಸ್ತರಾಗಿದ್ದು ಆತನ ತರ ನಡಿಬೇಕು ಅಂತಾನೆ ಆತನು ನಿಮಗೋಸ್ಕರ ಮಾದರಿ ಇಟ್ಟಿದ್ದಾನೆ. ಆತನು ಯಾವ ಪಾಪನೂ ಮಾಡಲಿಲ್ಲ. ಆತನ ಬಾಯಲ್ಲಿ ಮೋಸದ ಮಾತುಗಳೇ ಬರಲಿಲ್ಲ. ಜನರು ಆತನಿಗೆ ಅವಮಾನ ಮಾಡಿದಾಗ ಆತನು ಅವರಿಗೆ ಅವಮಾನ ಮಾಡಲಿಲ್ಲ. ಆತನು ಕಷ್ಟ ಅನುಭವಿಸುತ್ತಿದ್ದಾಗ ತನಗೆ ಕಷ್ಟ ಕೊಡ್ತಿದ್ದವರಿಗೆ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಸರಿಯಾಗಿ ತೀರ್ಪು ಮಾಡೋ ತನ್ನ ದೇವರಿಗೆ ಎಲ್ಲಾ ಬಿಟ್ಕೊಟ್ಟ. ಆತನನ್ನ ಕಂಬದ ಮೇಲೆ ಜಡಿದಾಗ ತನ್ನ ಶರೀರದಲ್ಲಿ ನಮ್ಮೆಲ್ಲರ ಪಾಪಗಳನ್ನ ಹೊತ್ಕೊಂಡ. ನಾವು ಪಾಪದಿಂದ ಬಿಡುಗಡೆ ಪಡ್ಕೊಂಡು ನೀತಿಯ ಕೆಲಸಗಳನ್ನು ಮಾಡೋಕೆ ಜೀವಿಸಬೇಕು ಅಂತ ಆತನು ಹಾಗೆ ಮಾಡಿದನು. ಆತನ ಗಾಯಗಳಿಂದ ನಿಮಗೆ ವಾಸಿಯಾಯಿತು. ಯಾಕಂದ್ರೆ ಒಂದು ಕಾಲದಲ್ಲಿ ನೀವು ದಾರಿ ತಪ್ಪಿದ ಕುರಿಗಳ ತರ ಇದ್ರಿ, ಆದರೆ ಈಗ ನಿಮ್ಮ ಪ್ರಾಣಗಳನ್ನು ರಕ್ಷಿಸೋ ಕುರುಬನ ಹತ್ರ ವಾಪಸ್ ಬಂದಿದ್ದೀರಾ.